ಹರೇ ಶ್ರೀನಿವಾಸ ರೀ. ಹರೇ ಶ್ರೀನಿವಾಸ, ನಾನು ಶುರು ಮಾಡ್ತೀನಿ. ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋ ಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿಸು ಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸುವಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೈತ್ಯ ಸಂಖ್ಯೋರ್ ಬರಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು ಇವತ್ತು ಬಹಳ ಜನ ಇವತ್ತು ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಏನಾರು ಕ್ವಶನ್ಸ್ ನಿಮಗೆ ಇದ್ರೆ ನೀವು ಕೇಳಬಹುದು. ಕ್ವಶನ್ಸ್ ಯಾವುದು ಇಲ್ಲ ಅಂದ್ರೆ ವಿ ಕ್ಯಾನ್ ನೆಕ್ಸ್ಟ್ ಪದ್ಯ ನಾವು ಶುರು ಮಾಡಬಹುದು. ನೆಕ್ಸ್ಟ್ ಪದ್ಯ ಹೀಗಿದೆ. ನೆಕ್ಸ್ಟ್ ಪದ್ಯದಲ್ಲಿ ಇಲ್ಲಿ ಫಸ್ಟ್ ನಾವು ನೋಡಿದಂತೆ ಈ ವಾಸುದೇವ ಏಕ ಪ್ರಕಾರದಲ್ಲಿ ಈಶನೆನಿಸುವ ಅಂತ 22nd ಪದ್ಯ ನೋಡಿದ್ದೀವಿ. 22nd ಪದ್ಯ ನೋಡಿ ಎಲ್ಲ ವಿಷಯವೂ ಹೇಳಿದ ಮೇಲೆ ಯಾಕೆ 23rd ಪದ್ಯ ಅಥವಾ 23rd ಪದ್ಯ ಹೇಗಿದೆ? 23rd ಪದ್ಯದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಆ ಪರಬ್ರಹ್ಮನಲ್ಲಿ ತ್ರಿಜಗತ್ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶಿತ್ವ ಈಶಿತ್ವ ಆದಿ ಗುಣಗಳಿಗೆ ಲೋಪವಿಲ್ಲ ಏಕ ಪ್ರಕಾರ. ಇಲ್ಲಿನೂ ಅದೇ, ಏಕ ಲೋಪ ಇಲ್ಲ ಎಂಬುದು ಮಾತಲ್ಲ, ಏಕ ಪ್ರಕಾರ ಸ್ವರೂಪ ಎನಿಪವು ಸರ್ವಕಾಲದಲ್ಲಿ ಪೋಪುವಲ್ಲವು ಜೀವರಿಗೆ ದಾಸತ್ವತೋ ಉಪಾಧಿ ಅಂತ ಹೇಳ್ತಾರೆ. ಏನಿದು ಆ ಪರಬ್ರಹ್ಮನಲ್ಲಿ ಅಂದ್ರೆ ದೇವರಲ್ಲಿ ಇರುವಂತಹ ಗುಣಗಳು, ಹಿಂದೆನೂ ಬಂದ ವಿಷಯಗಳೇ ಇದೆ. ಹೇಗಿದೆ ಅಂತ ನೋಡಿ, ಆ ಪರಬ್ರಹ್ಮನಲ್ಲಿ ಈ ಪರಬ್ರಹ್ಮ ಆ ಪರಬ್ರಹ್ಮ ಅಂತ ಇದಾನ ಅಂತ ಹೇಳಿದಾಗ, ಆ ಪರಬ್ರಹ್ಮ ಅಂದ್ರೆ ಇಲ್ಲಿ ಏನು ಅಂದ್ರೆ ದೇವರ ಬಗ್ಗೆ ಜ್ಞಾನ, ದೇವರ ಬಗ್ಗೆ ಜ್ಞಾನ ದೇವರಿಗೆ ಅಂದ್ರೆ ಇದು ನಾವು ಮಾತಾಡ್ತೀವಿ ಆಚಾರ್ಯರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಹೇಳಿದಾಗೆ ನಾವು ಹೇಳ್ತೀವಿ ಸತ್ಯ ಜಗತ್ ಪಂಚಭೇದ ತಾರತಮ್ಯ ಇದು ಹೇಳ್ತೀವಿ. ಇದು ಆಚಾರ್ಯರ ಕೊಡುಗೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿದಾಗೆ ಎಲ್ರಿಗೇನು ಏನು ಭಾವನೆ ಬರುತ್ತೆ ಅಂದ್ರೆ, ಏನೋ ಆಚಾರ್ಯರ ಪರ್ಸನಲ್ ವ್ಯೂಸ್ ಹೇಳಿದ್ದಾರೆ. ಯಾಕೆ ಅಂದ್ರೆ ಇದ್ದದ್ದನ್ನ ಇರೋ ವಿಷಯವನ್ನೇ ಆಚಾರ್ಯ ಉಪನಿಷತ್ತುಗಳಲ್ಲಿ ನಾವು ಹೇಳ್ತೀವಲ್ಲ, ಇದಕ್ಕೆ ಉಪನಿಷತ್ತುಗಳಲ್ಲಿ ಇದೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದೆ, ಎಲ್ಲ ಕಡೆನೂ ಇದ್ದಾಗ ಇದ್ದದ ವಿಷಯವನ್ನ ಹೇಳೋದು. ಸೂರ್ಯ ಉದಿಸ್ತಾನೆ, ಚಂದ್ರ ಉದಿಸುತ್ತಾನೆ ರಾತ್ರಿ ಅಂತ ನಾನು ಹೇಳಿ, ಓ ನನ್ನ ಕಾಂಟ್ರಿಬ್ಯೂಷನ್ ಇಸ್ ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ಸೆಟ್ಸ್ ಇನ್ ದ ವೆಸ್ಟ್. ಚಂದ್ರ ರಾತ್ರಿ ಉದಿಸ್ತಾನೆ, ರಾತ್ರಿ ಬೆಳಕು, ಈ ತರ ವಿಷಯಗಳನ್ನು ನಾನು ಹೇಳಿ ದಿಸ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಅಂತ ಬರೆದರೆ ನೀವೇನು ಅಂತೀರಾ? ಇದೇನ್ರಿ ಕಾಂಟ್ರಿಬ್ಯೂಷನ್ ನಿಮ್ದು? ಇರೋ ವಿಷಯ ತಾನೇ ಹೇಳಿದ್ದೀರಾ. ಸೊ ಇರೋ ವಿಷಯವನ್ನು ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಇಲ್ಲ, ಇಲ್ಲದ್ದನ್ನ ನಮ್ಗೆ ಹೇಳಿಕೊಟ್ಟಾಗ ಅದು ಕಾಂಟ್ರಿಬ್ಯೂಷನ್ ಅಂಬೋ ಒಂದು ತಪ್ಪು ತಿಳುವಳಿಕೆ ಇದೆ. ಇಲ್ಲದ ವಿಷಯವನ್ನ ಕೊಡೋದು ಕಾಂಟ್ರಿಬ್ಯೂಷನ್ ಇಲ್ಲ. ಮೆಜಿಷಿಯನ್ ತರ ಇಲ್ಲ, ಮೆಜಿಷಿಯನ್ ಮಾಡೋಕೆ ಸಾಧ್ಯ ಇಲ್ಲ. ಇಲ್ಲದ್ದನ್ನ ಕೊಡೋದು, ಇಲ್ಲದ ವಿಷಯವನ್ನ, ಮೊಲದ ಕೊಂಬು, ಮೊಲದ ಕೊಂಬು ಇಲ್ಲದ ವಿಷಯ ಯಾವಾಗ್ಲೂ ಇಲ್ಲ. ಮೊಲ ಅಂದ್ರೆ ಶಶ ಅಂದ್ರೆ ರಾಬಿಟ್, ಹೇರ್ ಅಂತ ಹೇಳ್ತೀವಲ್ಲ, ಹೇರ್ಸ್ ಹಾರ್ನ್ ಅಂತ ಎಲ್ರು ಕೇಳಿರ್ತೀರ. ಹೇರ್ಸ್ ಹಾರ್ನ್, ಹೇರ್ ನಮ್ಗೆ ಗೊತ್ತು, ಮೊಲ ಅಂತ ಗೊತ್ತು, ಹಾರ್ನ್ ಅಂದ್ರೆ ಕೊಂಬು ಅಂತ ಗೊತ್ತು ನಮ್ಗೆ. ಸೊ ವಿ ಕ್ಯಾನ್ ವಿ ವಿಶುವಲೈಸ್ ಒಂದು ಹೇರ್, ಅದು ತಲೆಯಲ್ಲಿ ಒಂದು ಕೊಂಬು ಇದೆ ಅಂತ ವಿ ಕ್ಯಾನ್ ಅರ್ಥ ಆಗತ್ತೆ. ಹೇರ್ ಇದೆ, ಕೊಂಬು ಇದೆ. ಹೇರ್ಸ್ ಹಾರ್ನ್ ಅದ ಆ ಮೊಲದ ಮೇಲೆ ಇರುವಂತ ಕೊಂಬು ಅಂತ, ಇಷ್ಟು ಶಬ್ದದ ಅರ್ಥ ಆಗತ್ತೆ. ಆದ್ರೆ ಅಂತ ವಸ್ತು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಇವತ್ತಿಲ್ಲ ರೀ, ನಾಳೆ ಬರಬಹುದಲ್ಲ. ನಾಳೆ ಈ ವಿಜ್ಞಾನಿಗಳು ಬೇಕಂದ್ರೆ ಎಷ್ಟೆಷ್ಟೋ ಮಾಡ್ತಾರ, ಎಷ್ಟೆಷ್ಟೋ ಮಾಡುವಾಗ ಇದು ಯಾಕೆ ಮಾಡಬಾರ್ದು ಅವರು? ದೇ ಕ್ಯಾನ್ ಆಲ್ಸೋ ಡೂ ದಟ್ ರೈಟ್ ಅಂತ ಹೇಳಿದ್ರೆ ಇಲ್ಲ ಅಂತ ಉತ್ತರ. ಯಾಕೆ ಅಂದ್ರೆ ಮೊಲ, ಹೇರ್, ರಾಬಿಟ್ ಏನೋ ತಗೊಳ್ಳಿ, ಅದು ಆ ಶಬ್ದ ಏನನ್ನ ತಿಳಿಸಿಕೊಡತ್ತ ಅಂಬೋದು ಸರ್ವರಿಗೇನು ಗೊತ್ತು. ಅದಕ್ಕೊಂದು ಹೆಸರು ಮೊಲ ಅಂಬೋದು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಹೇರ್ ಅಂಬೋದು ಇಂಗ್ಲಿಷ್ಲಿ ಹೇಳ್ತೀವಿ, ಇನ್ನೊಂದು ಭಾಷೆಯಲ್ಲಿ ಮೊಯಲ್ ಅಂತ ಹೇಳ್ತೀವಿ, ಇನ್ನು ಅನೇಕ ಭಾಷೆಯಲ್ಲಿ ಅನೇಕ ರೀತಿಯಾಗಿ ಹೇಳ್ತೀವಿ. ಆ ಶಬ್ದ ನಾವು ಕೇಳಿದ್ದಾಗ ನಮಗೆ ಆ ಶಬ್ದ ತಿಳಿಸಿಕೊಡುವಂತ ಒಂದು ವಸ್ತು ಗೊತ್ತಾಗತ್ತೆ ಅಲ್ವಾ? ಸೊ ಏನು ತಿಳಿಸಿಕೊಡತ್ತೆ ನಮ್ಗೆ? ಇಟ್ ಡಸಂಟ್ ಹ್ಯಾವ್ ಅ ಹಾರ್ನ್, ಕೊಂಬು ಇರೋದಿಲ್ಲ, ಅದಕ್ಕೆ ಸಾಧ್ಯತೆ ಇಲ್ಲ. ಸೊ ಅದನ್ನೇ ನಾವು ಮೊಲ ಅಂತ ಕರಿತೀವಿ, ಹೇರ್ ಅಂತ ಕರಿತೀವಿ, ಹೆಚ್ಚಿ ಹೇರ್ ಅಂತ ಕರಿತೀವಿ. ಸೊ ಇದಕ್ಕೆ ಕೊಂಬು ಇರ್ಲಕ್ಕೆ ಸಾಧ್ಯವೇ ಇಲ್ಲ, ಇವತ್ತು ಅಂತಿಲ್ಲ, ಯಾವತ್ತು ಇರ್ಲಕ್ಕೆ ಸಾಧ್ಯ ಇಲ್ಲ. ಕೊಂಬು ಇದ್ದ ಹೇರ್ ಸಾಣದ ಅದಕ್ಕೆ ಬೇರೆ ಏನೋ ಒಂದು ಸ್ಪೀಸೀಸ್, ಅದು ಇದರಲ್ಲಿ ಇರುವಂತ ಏನೋ ಒಂದು ವಿಚಿತ್ರ ಸ್ಪೀಸೀಸ್ ಏನೋ ಒಂದು ಬಂದಿದೆ, ಅದನ್ನ ಹೇರ್ ಅಂತ ಕರೆಯೋದಿಲ್ಲ ಅಂತಾನೆ. ಸೊ ಹಾಗೇನೆ ಇಲ್ಲದ ವಸ್ತುವನ್ನ, ಇಲ್ಲದ ವಿಷಯವನ್ನ ಹೇಳೋದು ಕಾಂಟ್ರಿಬ್ಯೂಷನ್ ಆಗೋದೇ ಇಲ್ಲ. ಮತ್ತೆ ಇರುವಂತ ವಸ್ತುವನ್ನ ಹೇಳಿಕೊಡೋದು ಅದು ಯಾಕೆ ಕಾಂಟ್ರಿಬ್ಯೂಷನ್ ಆಗತ್ತಂದ್ರೆ ಹಾಗಲ್ಲ ವಿಷಯ. ಕಣ್ಣಿಗೆ ಕಾಣದೇ ಇರುವಂತ ದೇವರು, ಕಣ್ಣಿಗೆ ಕಾಣುವಂತ ಈ ಪ್ರಪಂಚ, ಕಣ್ಣಿಗೆ ಕಾಣ್ತಾ ಇದೆಲ್ಲ ಕಣ್ಣು ಮುಂದೆ, ಬಹು ಚಿತ್ರ ಜಗತ್, ಬಹುದಾಕರಣ, ಎಂದು ಒಂದೊಂದು ಊರು, ಒಂದೊಂದು ಪದಾರ್ಥ, ಅಲ್ಲಿ ಇರುವಂತ ವೈವಿಧ್ಯಗಳು, ಅಲ್ಲಿ ಇರುವಂತ ಜನರು, ಅವ್ರು ಹಾಕುವಂತ ಆ ಒಂದು ವೇಷಭೂಷಣಗಳು, ಎಷ್ಟು ಎಷ್ಟು ಒಂದು ಹೂ, ಇನ್ನೊಂದು ಹೂ, ಆ ಹೂಲಿ ಇರುವಂತ ಸ್ಪೀಸ್ ಎಲ್ಲ ಕಾಣ್ತಾ ಇದೆ, ಸತ್ಯವಾಗಿದೆ. ದೇವ್ರು ಕಾಣೋದಿಲ್ಲ, ಇದು ಜಗತ್ತಂತ ಸತ್ಯವಾಗಿರುತ್ತಲ್ಲ, ಜಗತ್ತು ಅಂತ ಹೇಳಿ, ನಮ್ಮ ಊರು ಅಂತ ಹೇಳಿ, ನಮ್ಮ ಕಂಟ್ರಿ ಅಂತ ಹೇಳಿ, ಏನೋ ಒಂದು ಹೇಳಿ, ನೀವು ಕಾಣಿಸ್ತಾ ಇರತ್ತಲ್ಲ ನಮ್ಮ ಪದಾರ್ಥಗಳು, ನಮ್ಮ ರಿಲೇಟಿವ್ಸು, ನಮ್ಮ ಅಪ್ಪ ಅಮ್ಮ ಎಲ್ಲ ಇದೆಲ್ಲ, ಈ ಸತ್ಯವಾಗಿ ಕಣ್ಣಿಗೆ ಕಾಣತ್ತಲ್ಲ. ಇದನ್ನ ಫಸ್ಟ್ ತಗೊಳ್ಳೋದು ಜಗತ್ತು, ಆಮೇಲೆ ಜಗತ್ತಿದ್ರೆ ಅದಕ್ಕೆ ಒಂದು ಕ್ರಿಯೇಟರ್, ಜಗತ್ತೇ ಇಲ್ಲ ಅಂದ್ರೆ ಅದು ಕ್ರಿಯೇಟರ್ ಇಲ್ಲ, ಹಾಗರ್ಥ. ಸೊ ಜಗತ್ತನ್ನ ಕೆಲವರು ಏನು ಮಾಡಿದ್ದಾರೆ, ಫಿಲಾಸಫರ್ಸ್, ಇದಕ್ಕೆ ಹಿಂದೆ ನಮ್ಮ ಆಚಾರ್ಯ ಹಿಂದೆ ಬಂದವರು, ಹಿಂದೆ ಬಂದವರು ಅಂದ್ರೆ ಇಂಥ ಒಂದು ಕಲ್ಪನೆ, ಈ ಕಾನ್ಸೆಪ್ಟ್ಗಳು ಇವತ್ತು ಈ ಒಂದು ಕಲಿಯುಗದಲ್ಲಿ ಬಂತು ಅಂತಿಲ್ಲ, ಇದು ಯಾವಾಗಲೂ ಬರುತ್ತೆ ಹೋಗತ್ತೆ, ಅದರಲ್ಲಿ ಸ್ವಲ್ಪ ಆಡಿಷನ್ ಡಿಲೀಷನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದು ಆಗ್ತಾನೆ ಇರುತ್ತೆ. ಇದು ಈ ವಿಷಯಗಳು ಈವಾಗೆ ನಮ್ಮ ಕಲಿಯುಗದಲ್ಲಿ ಮಾತ್ರ ಇದು ಇದು ಬಂದಿದ, ಹೊಸ ಆಗದಾಗ ಬಂದಿದ, ಇವಾಗ ಮೂರು ಆಚಾರ್ಯರು ಬಂದ್ರು ಹೀಗೆ ಅಂತಿಲ್ಲ, ಅದಕ್ಕೆ ಮುಂಚೆನೇ ಇತ್ತು, ಜನಗಳೇ ಇತ್ತು, ಅಲ್ಲಲ್ಲಲ್ಲೇ ಒಪಿನಿಯನ್ ಅಬೌಟ್ ದ ವರ್ಲ್ಡ್, ಒಪಿನಿಯನ್ ಅಬೌಟ್ ದ ಕ್ರಿಯೇಟರ್ ಇದ್ದೇ ಇದೆ. ಸೊ ಈ ಸತ್ಯವಾದ ವಿಷಯವನ್ನ ಅದನ್ನ ಇಲ್ಲ ಇರುವಂತ ವಿಷಯವನ್ನ ಇಲ್ಲ ಅಂತ ಹೇಳೋದು, ಇದು ಒಂದು ಫಿಲಾಸಫಿ. ಇಲ್ಲದ ವಿಷಯವನ್ನ ಇದೆ ಅಂತ ಹೇಳೋದು, ಇಲ್ಲದ ವಿಷಯವನ್ನ ಇದೆ ಅಂತ ಹೇಳೋದು, ಇರುವ ವಿಷಯವನ್ನ ಇಲ್ಲ ಅಂತ ನಿರಾಕರಣೆ ಮಾಡೋದು. ಅದಕ್ಕೆ ಅರ್ಥ ಆಯ್ತಲ್ಲ, ಒಂದು ವಸ್ತು ಇಲ್ಲವೇ ಇಲ್ಲ, ಯಾವತ್ತಿಲ್ಲ, ಮಲದ ಕೊಂಬು ಇಲ್ಲವೇ ಇಲ್ಲ, ಅದು ಇದೆ ನಾನು ನೋಡಿದ್ದೀನಿ ಅದು ಇದೆ ಯಾಕೆ ಇರಬಾರದು ಅಂತ ಹೀಗೆ ಇಲ್ಲದ ಒಂದು ವಸ್ತುವನ್ನ ಹೇಳೋದು. ಇರುವಂತ ವಸ್ತು ಹೂ ಇದ, ಹಣ್ಣು ಇದ, ಗಿಡ ಮೂಲಿಕೆಗಳಿದ, ನೀವು ಇದ್ದೀರಾ, ನಾನು ಈ ದೇಹದಲ್ಲಿ ನಾನು ಇದ್ದೀನಿ, ಪಕ್ಕದ ಮನೆಯವರು ಇದ್ದಾರೆ, ಬಿಲ್ಡಿಂಗ್ಸ್ ಇದೆ, ಇದೆಲ್ಲ ಇರುವಂತ ವಸ್ತು, ಇದೆಲ್ಲ ಇಲ್ಲ, ಇರುವಂತ ವಸ್ತು ಏನು ಇಲ್ಲ ಅಂತ ನಿರಾಕರಣೆ ಮಾಡೋದು. ಹೀಗೆ ಈ ಜಗತ್ತು ವಿಷಯದಲ್ಲಿ, ದೇವರ ವಿಷಯದಲ್ಲಿ ಎಸ್, ದೇವರ ವಿಷಯದಲ್ಲಿ ಕೇಳ್ಬೇಕಾಗಿಲ್ಲ, ಕಣ್ಣಿಗೆ ಗೋಚರ ಆಗೋದಿಲ್ಲ ಅವನು. ಸೊ ಈ ಜಗತ್ತು ವಿಷಯದಲ್ಲೇ ಇಷ್ಟು ಇಷ್ಟು ಬಂದಾಗ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬಂತಲ್ಲ ತೋಟಿಕನು ಅಲ್ಲಿ ಬಂದಾಗ, ಸೇಮ್ ಥಿಂಗ್. ಏನು ಬೇಕಾಗಿದೆ ನಮಗೆ? ವಿಷಯ ಇರುವಂತ ವಿಷಯ. ವಿಷಯ ಇರೋದು ಮಾತ್ರ ಅಲ್ಲ, ಆಚಾರ್ಯರ ಆ ಒಂದು ಮಹತ್ವ, ಏನು ಮಹತ್ವ ಅಂದ್ರೆ ಅವರ ಕಾಂಟ್ರಿಬ್ಯೂಷನ್ ಅಂತ ನಾವು ಯಾಕೆ ಹೇಳ್ತೀವಿ ಇದನ್ನಂದ್ರೆ, ಇರುವಂತ ವಸ್ತು ಅದು ಇದೆಯೋ ಇಲ್ಲವೋ ಮಿಥ್ಯ ಇದೆಲ್ಲ ಕೇಳಿರ್ತಿರಲ್ಲ. ಇವಾಗಿದ್ದಾರೆ ಕೆಲವರು ಹೇಳ್ತಾರೆ, ಏನು ಬೌದ್ಧರು ಹೇಳ್ತಾರೆ ಏನು ಇಲ್ಲ, ಒಂದು ಕ್ಷಣ ಇದ್ದು ಹೋಗೋದಕ್ಕೆ ಇರೋದು ಅಂತ ಹೇಳೋದೇ ಇಲ್ಲ. ನಾವು ಹೇಳ್ತೀವಲ್ಲ, ರೀ ಒಂದು ದಿವಸನೂ ನೀವು ಸ್ಟೇ ಮಾಡಿಲ್ಲ, ಬಂದದಂತೇನೆ ಇಲ್ಲ ರೀ ನೀವು, ಹೀಗೆ ಹೊರಟೋಗ್ತೀರಲ್ಲ ಅಂತ ಹೇಳ್ತಾರೆ. ಬಂದಿದ್ದೀವಲ್ಲ, ಅಂದ್ರೆ ಇರೋದೇ ಇಲ್ಲ ಅಷ್ಟು, ಒಂದು ದಿವಸನೂ ಇರೋದಿಲ್ಲ, ಒಂದು ಗಳಿಗೆ ಇದ್ದು ಹೋದವರಿಗೆ ಬಂದರು ಇದ್ದರು ಅಂತ ಹೇಳಕ್ಕಾಗಲ್ಲ. ಆದ್ರ ಕ್ಷಣ ಒಂದು ಕ್ಷಣದಲ್ಲಿ ಇರುತ್ತೆ, ಇನ್ನೊಂದು ಕ್ಷಣದಲ್ಲಿ ಅದು ಇರೋದಿಲ್ಲ. ಆದ ಕಾರಣದಿಂದ ಯಾವ ವಸ್ತುವು ಇಲ್ಲ, ಸುಳ್ಳು ಇಲ್ಲ, ಹೀಗೆ ಅವರು ಒಬ್ರು ಹೇಳಿದ್ರು. ಆಮೇಲೆ ಇನ್ನೊಬ್ರು ಬರೆದ್ರು, ಇದೆ ಇದು ಬಂದು ಭ್ರಮೆ, ಭ್ರಮೆಯಿಂದ ಇದ್ದದ್ದು ಹೇಗೆ, ಆ ಒಂದು ಹೇಳ್ತೀವಲ್ಲ ಏನ ಮಿರಾಜ್ ಅಂತ ಹೇಳ್ತೀವಿ, ಬಿಸಿಲು ಕಾಲದಲ್ಲಿ ನೀರು ಕಾಣಿಸ್ತದ, ತಾರ್ ರೋಡ್ಗಳಲ್ಲಿ ನೀರು ಕಾಣಿಸ್ತದೆ, ಅದನ್ನ ನೀರಲ್ಲಿ ಇಲ್ಲ, ಇದ್ದಂತೆ ನಮ್ಗೆ ಭ್ರಮೆ, ದಟ್ ರಿಫ್ರಾಕ್ಷನ್ ಇದು ರಿಫ್ಲೆಕ್ಷನ್ಲಿ ಹಾಗೆ ಕಾಣಿಸುತ್ತೆ, ಅಲ್ಲಿ ನೀರು ಎಂಬುದು ಇಲ್ಲ. ಸೊ ಹಾಗೆ ಇದೆಲ್ಲ ಇದ್ದಂತೆ ಕಾಣಿಸ್ತಾರಿ, ಏನು ಇರೋದಿಲ್ಲ, ಸರ್ಪ ಅದು ನೋಡಿದಿವಲ್ಲ ರಜ್ಜು ಸರ್ಪ, ಅದು ಅದು ಏನೋ ಒಂದು ಹಗ್ಗರಿ, ಅದು ಹಗ್ಗ ಥರ ಇದೆ, ಅದನ್ನ ಹಾವು ಭಯ ಆಯ್ತು ನಮಗೆ, ಲೈಟ್ ಹಚ್ಚಿದಾಗೆ ಗೊತ್ತಾಗತ್ತೆ. ಸೊ ಇದು ಹಾಗೇನೆ ಇದು ಎಲ್ಲವೂ ಅಂತ ಸತ್ಯವಾಗಿ ಇರುವಂತ ವಿಷಯಗಳನ್ನ ಇದೇನು ಹೇಳಿದ್ರೆ, ಡಿಫ್ರೆಂಟ್ ಪೀಪಲ್ ಹಾವ್ ಡಿಫ್ರೆಂಟ್ ಥಿಂಗ್ಸ್ ರೀ, ಅದಕ್ಕೆ ಅಂತ ನಾವು ಜಗಳ ಮಾಡ್ಬೇಕಾ? ಈ ಜಗಳ ಮಾಡ್ಲೇಬಾರ್ದು, ಏನು ಅಂತ ಸರಿಯಾದ ಚಿಂತನೆ ಬರಬೇಕು. ಯಾಕೆ ಅಂದ್ರೆ ಇವಾಗೆಲ್ಲವೂ ಭ್ರಮೆ ಆದ್ರೆ ನಾವು ಯಾಕೆ ಸಾಧನೆ ಮಾಡ್ಬೇಕು? ನಾನು ಯಾಕೆ ಇನ್ನೊಬ್ಬರನ್ನ ಪ್ರೀತಿಸಬೇಕು? ನಾನು ಹೋಗಿ ಪಕ್ಕದ ಮನೆಯವರನ್ನ ಕೊಂದು ಅವರು ಸಂಪತ್ತನ್ನ ಚಾರ್ವಾಕರು ಹೇಳ್ತಾರೆ, ಏನು ಇಲ್ಲ ರೀ ನಮ್ಮ ನಮ್ಮ ಸುಖಕ್ಕೆ ದೇವರು ಇಲ್ಲ, ಏನು ಜಗತ್ತಿದೆ ಅವ್ರು ಒಪ್ತಾ ಜಗತ್ತಿದೆ, ಏನು ಕಣ್ಣಿಗೆ ಏನೇನು ಕಾಣಿಸ್ತಾ ಅದೆಲ್ಲ ಇದೆ, ಕಣ್ಣಿಗೆ ಕಾಣಿಸೋದು ಇಲ್ಲ, ಧರ್ಮ ತಪ್ಪು ಸರಿ ಇದೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲದೆಲ್ಲ ಇಲ್ಲ. ಸೊ ಹೀಗೆ ಡಿಫರೆಂಟ್ ಪೀಪಲ್ ಡಿಫರೆಂಟ್ ವೇಸ್ಲಿ ಮಾಡಿದ್ದಾಗೆ ಆಚಾರ್ಯರು ಬಂದು, ಆಚಾರ್ಯರು ಏನು ಹೇಳಿದ್ರು ಅಂದ್ರೆ, ಇದು ಎಲ್ಲವೂ ಸತ್ಯ, ನೀವು ಕಣ್ಣಿಗೆ ಕಾಣುವಂಥದ್ದು ಪ್ರತಿ ಒಂದು ಸತ್ಯವಾಗಿ ಇದೆ ಅಂತ ಕೇಳೋದು ಮಾತ್ರ ಅಲ್ಲ, ಬರೀ ಹೇಳಿದ್ರೆ ಹೇಳೋ ಮಾತಿಗೆ ಏನು ವಿಶೇಷ ಇಲ್ಲ, ಅವರೊಂದು ಹೇಳ್ತಾರೆ ನಾವೊಂದು ಹೇಳ್ತೀವಿ, ಆಚಾರ್ಯ ಒಂದು ಹೇಳ್ತಾರ ಇಲ್ಲ, ಹೇಳೋದು ಮಾತ್ರ ಅಲ್ಲ, ಅದನ್ನು ತಿಳಿಸಿ ಕೊಡಬೇಕು ಶಾಸ್ತ್ರಗಳ ಮೂಲಕವಾಗಿ. ಇದು ಪ್ರತ್ಯಕ್ಷ ಅದೇ ಹೇಳ್ತಾರೆ, ಪ್ರತ್ಯಕ್ಷ ವಿಷಯದಲ್ಲಿ ಶಾಸ್ತ್ರ ಬೇಕಾಗಿಲ್ಲ. ಹೂ ಅರಳತ್ತ ಶಾಸ್ತ್ರ ಬೇಕಾ ಹೇಳಕ್ಕೆ? ಹೂ ನೋಡ್ತೀರಾ, ಕಣ್ಣು ಮುಂದೆ ನೋಡ್ತೀರಾ, ಇನ್ನು ನಿನ್ನೆ ಒಂದು ಏನೋ ಹಾಗೆ ಇತ್ತು, ಇದು ಚಂದಾಗಿ ಅರಳಿದೆ. ಇದು ಪ್ರತ್ಯಕ್ಷವೇ ಸಾಕು, ನಮ್ಮ ಇಂದ್ರಿಯಗಳೇ ಸಾಕು. ಇಂದ್ರಿಯದಲ್ಲಿ ಏನಾದ್ರು ಕ್ಯಾಟ್ರಾಕ್ಟ್ ಇದ್ದು ಅದಕ್ಕೆ ಒಂದು ಕೆರಡ ಕಾಣಿಸಿದ ಅದು ಬೇರೆ. ಇಂದ್ರಿಯಗಳಲ್ಲಿ ದೋಷ ಇಲ್ಲದೆ ಇದ್ದಾಗೆ, ವಸ್ತು ಸಮೀಪದಲ್ಲಿ ಇದ್ದಾಗೆ ನಾವು ಸ್ಟಾರ್ಸ್ ಅನ್ನ ನೋಡ್ತೀವಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ತೀವಿ. ಇದು ಅದು ನೋಡ್ತಾ ಇದೀವಲ್ಲ ರೀ, ಅದು ಹೇಗೆ ನಿರಾಕರಣೆ ಮಾಡ್ತೀರಿ ನೀವು? ಅದು ಟ್ವಿಂಕಲ್ ಆಗಲ್ಲ, ಯಾಕೆ ಮಾಡ್ತೀರಿ ಅಲ್ಲಪ್ಪ? ಅದು ಹತ್ತಿರ ಇಲ್ಲ, ತುಂಬಾ ನಮ್ಮ ಕಣ್ಣಿಗೆ ತುಂಬಾ ದೂರದಲ್ಲಿ ಇರುವಂತದ್ದು, ಅದೇ ಸಾಧ್ಯ ಇಲ್ಲ. ಹತ್ತಿರ ವಿಸಿನಿಟಿ ಸರಿಯಾಗಿರೋದು, ದೋಷ ಇಲ್ಲದೆ ಕಣ್ಣಲ್ಲಿನೂ ದೋಷ ಇರಬಾರ್ದು, ದ ಡಿಸ್ಟೆನ್ಸ್ ಅಲ್ಲಿ ಅಡ್ಡ ಏನು ಇರಬಾರ್ದು. ಸೊ ಆ ಪರೀಕ್ಷಿತ ಅಂತ ಇದು ಕ್ಲಿಯರ್ ಆಗಿದ್ರೆ ಐ ವಿಟ್ನೆಸ್. ಇವಾಗ ನಮ್ಮ ನ್ಯಾಯಾಲಯಗಳಲ್ಲಿನೂ ಇದೇ ಮಾಡ್ತಾರೆ, ಯಾರನ್ನಾರು ಐ ವಿಟ್ನೆಸ್ ನೋಡಿದ್ರೆ ಅವನಿಗೆ ಇದು ಅದನ್ನ ಅವನಿಗೆ ತಪ್ಪಾಗಿ ಅವನಿಗೆ ಭ್ರಮ ಬಂದಿರಬಹುದು, ಕಣ್ಣಲ್ಲಿ ಸರಿಯಾಗಿ ಕಾಣದೆ ಇರ್ಬೋದು, ರಾತ್ರಿ ಇರ್ಬೋದು, ಇವನ ಬಟ್ಟೆ ಅವನ ಬಟ್ಟೆ ತರ ಇರ್ಬೋದು, ಇವನ ಮುಖ ಅವನ್. ಸೊ ಹೀಗೆ ದೆ ಬ್ರಿಂಗ್ ಅಲ್ಲಿ ಅವನ ನೋಡುವಿಕೆಯಲ್ಲಿ ದೋಷ ಇದೆ ಅಂತ. ಅದು ಏನು ತೋರಿಸದೆ ಇದ್ರೆ ಅದೇ ಪ್ರಮಾಣ, ಐ ವಿಟ್ನೆಸ್ ಪ್ರಮಾಣ ಆಗ್ಬಿಡತ್ತೆ. ಸೊ ಹಾಗೆ ಆಚಾರ್ಯ ಅದನ್ನ ತಿಳಿಸಿ ಕೊಡ್ತಾರೆ. ಇಲ್ಲಿ ದೇವರ ವಿಷಯ ಇದೆಲ್ಲ, ಅದನ್ನ ಇದು ಸತ್ಯವಾಗಿದೆ ಅಂದ್ರೆ ಅದನ್ನ ಸೃಷ್ಟಿ ಮಾಡಿದ್ದವನು ಒಬ್ಬ ಇರಬೇಕು ಅಂತ ಅದನ್ನ ತಿಳಿಸಿ ಕೊಟ್ಟು ಇರೋ ವಿಷಯವನ್ನ ಏನಾಗತ್ತೆ, ಇರೋ ವಿಷಯವನ್ನೇ ತಿಳಿಸಿ ಕೊಟ್ಟು ಅದನ್ನ ದೃಢ ಮಾಡ. ಇದರಲ್ಲಿ ನಮ್ಗೆ ವ್ಯಾಸಲೇಷನೇ ಇಲ್ಲ, ಒಬ್ಬೊಬ್ಬರದು ಒಂದೊಂದು ರಿವ್ಯೂ. ವಾಟರ್ ಅಂಬೋ ನೀರು ಅಂಬೋದು ಅದು ಬಂದು ಇಲ್ಲವೇ ಇಲ್ಲ ರೀ, ನೀವು ಇಲ್ಲ ಅಂತೀರ ಅವ್ರಿ ಒಬ್ಬರದು ಒಬ್ಬ ಯಾರು ಇದು ಹೀಗೆ ಮಾತಾಡೋದಿಲ್ಲ, ಹುಚ್ಚು ಅಂತಾರ. ನೀರ್ ಇದಪ್ಪ ನಿನ್ಗೆ ಬಾಯಾರಿಗೆ ಆದ ಅದನ್ನ ತಕೊಂಡ್ರೆ ನಿನ್ಗೆ ಶಾಂತ ಆಗತ್ತ. ಇದು ಒಬ್ಬೊಬ್ಬರ ವ್ಯೂಸ್ ಇಲ್ಲ, ನಿನಗೆ ಪ್ರಯೋಜನ ಆಗಬೇಕಾಗಿದೆ. ಈ ಜಗತ್ತಿನಿಂದ ನಮಗೆ ಪ್ರಯೋಜನ, ನಾವು ಹೇಳ್ತೀವಲ್ಲ ಕೆಸರು ಘಟಗಳ ಮಾಡಿ ಅಂತ. ಅಲ್ಲಿ ಒಣಗತ್ತಲ್ಲ ರೀ, ಅದು ಬಿಸಿಲಲ್ಲಿ ಇಟ್ಟರೂ ಒಣಗತ್ತೆ, ಚಂದಾಗಿ ಒಣಗತ್ತೆ. ಆಮೇಲೆ ಪೇಂಟು ಮಾಡ್ಬೋದು, ಮಾಡಿ ನಮ್ಮ ಶೋಕೇಸ್ಲಿನ ಇಡ್ಬೋದು. ಯಾಕೆ ಯಾಕೆ ಬೆಂಕಿಯಲ್ಲಿ ಇಡಬೇಕು ಅದನ್ನ ಅಂತ ಕೇಳಿದಾಗ, ಯಾಕೆ ಮಾಡಿದ್ದೀರಾ ನೀವು ಪಾಟ್ ಅನ್ನ ಘಟವನ್ನ ಯಾಕೆ ಮಾಡಿದ್ದೀರಾ? ಅರೆ ಘಟ ಮಾಡಿದ್ರೆ ಅನ್ನ ಬೇಯಿಸ್ಲಿಕ್ಕೆ ಆಗತ್ತೆ, ನೀರು ತರ್ಲಿಕ್ಕೆ ಆಗತ್ತೆ, ಅದಕ್ಕೆ ಘಟ ಮಾಡೋದು. ಶೋಕೇಸ್ಲಿ ಇಡ್ಲಿಕ್ಕೆ ಯಾರು ಮಾಡಲ್ಲ, ಇಲ್ಲಿ ವ್ಯಾಕ್ಸ್ ಅಂತ ಮಾಡಿದನ್ನು ಬರುತ್ತೆ, ಅದಕ್ಕೆ ಶೋಕೇಸ್ ಮಾಡ್ಲಿಕ್ಕೆ ಬೇಕಾಗೇ ಇಲ್ಲ. ಘಟ ಮಾಡೋದಕ್ಕೆ ಏನು ಉದ್ದೇಶ? ಒಂದು ಪ್ರಯೋಜನ ನಮಗೆ, ಇಟ್ ಇಸ್ ಬೆನಿಫಿಷಿಯಲ್, ನಮಗೆ ಒಂದು ಪ್ರಯೋಜನ ಅದರಿಂದ ಆಗಬೇಕು. ಸೊ ಹಾಗೇನೆ ಒಂದೊಂದು ಒಂದು ಹೂ ಅರಳುತ್ತೆ, ನಮ್ಗೆ ಏನ್ರಿ ಪ್ರಯೋಜನ ಅಂದ್ರೆ? ಹೂ ಅರಳಿದ್ರೆ ಅದನ್ನ ದೇವ್ರಿಗೆ ಹಾಕ್ಬೋದು, ನಾವೇ ಮುಡ್ಸ್ಕೋಬಹುದು, ಅಲ್ಲದೆ ಫ್ಲವರ್ ವಾಸ್ ತರ ಒಂದು ಗ್ರೀಟ್ ಮಾಡ್ಲಿಕ್ಕೆ ಇಲ್ಲಿ ಕೊಡ್ತಾರಲ್ಲ, ಹಾಗೇನು ಮಾಡ್ಬೋದು. ಅದರ್ವೈಸ್ ಈ ಎಷ್ಟು ಅದ್ಭುತವಾಗಿ ಈ ಸೃಷ್ಟಿ ಇದನ್ನ ಮಾಡಿದವನು ಯಾರು? ಹೀಗೆ ಆಧ್ಯಾತ್ಮಿಕ ಲೆವೆಲ್ಲಿ ಅಲ್ಲೇ ದೇವ್ರ ಪೂಜೆ ಆಗ್ಬಿಡುತ್ತೆ. ದೇವರು ಇದನ್ನ ಹೇಗೆ ಸೃಷ್ಟಿ ಮಾಡಿದ? ನಿನ್ನೆ ಅರಳೆ ಇಲ್ಲ, ಮುನ್ನೆ ಪೂರ್ತಿ ಇದ್ದಿಲ್ಲ, ಹೇಗೆ ಕಾಲವನ್ನ ನಿಮಿತ್ತ ಮಾಡಿ ಈ ಹೂ ಈ ಗಿಡದಲ್ಲಿ ಈ ಹೂ ಹೀಗಿದೆ, ಅದ್ ಪಕ್ಕದಲ್ಲಿ ಇರುವಂತಹ ಹೂ ಇನ್ನೊಂದು ರೀತಿಯಾಗಿದೆ, ಚಿಕ್ಕದಾಗಿದೆ, ದೊಡ್ಡದಾಗಿ ಅರಳಿದೆ, ವಾಸನೆ ಬರುತ್ತೆ, ಜೇನು ನೊಣಗಳು ಬರುತ್ತೆ, ಅಲ್ಲಿಂದ ಮಕರಂದದಿಂದ ಜೇನು ಬರುತ್ತೆ. ಸೊ ಇಷ್ಟು ಇಷ್ಟು ಎಷ್ಟು ವೈವಿಧ್ಯಗಳು ಅಂತ ದೇವರದ ಚಿಂತನೆ. ಇದು ಮಾಡಕ್ ಇದು ಸಾರ್ಥಕತೆ ಆಗುತ್ತೆ, ಮೋಕ್ಷ ಸಾಧನೆ ಆಗ್ಬಿಡತ್ತೆ. ಸೊ ಹೀಗೆ ತಿಳಿದಾಗೆ ನಮಗೆ ಪ್ರಯೋಜನ ಆಗುತ್ತೆ. ಪ್ರಯೋಜನ ಉಪಯೋಗ ನಮ್ಮ ನಮ್ಮ ಈ ಜೀವನಕ್ಕೆ ಸೀಮಿತವಾಗಿರ್ಬೋದು, ಅದು ಮೋಕ್ಷ ಸಾಧನೆ ಪರಿಪರಿ ಕೆಲಸವು ನಿನ್ನ ಮಹಾ ಪೂಜೆ ಅಲ್ಲ, ಮಹಾಪೂಜೆ ಅಂತ ಹೇಳ್ತಾರೆ. ದೇವರ ಒಂದು ಮಹಿಮೆಯನ್ನ ತಿಳಿಯಲಿಕ್ಕೆನೋ ಒಂದೊಂದು ಸೃಷ್ಟಿ, ಅದೇ ತದ್ರೂಪ ತನ್ನಾಮ ಅಂತ ಹೇಳ್ತಾರಲ್ಲ, ತದಾಕಾರನಾಗಿ ನಿಂತಿದ್ದಾನೆ. ದೇವರಲ್ಲಿ ಇದ್ದ ಕಾರಣದಿಂದ ಆ ವಸ್ತು ಉಳಿದಿದೆ. ಮಲದ ಕೊಂಬು ಅಂಬೋದಲ್ಲಿ ದೇವರು ಇಲ್ಲ, ಅದಕ್ಕೆ ಆ ವಸ್ತುವು ಇಲ್ಲ, ಯಾವಾಗ್ಲೂ ಇಲ್ಲ, ಅದು ದೇವರ ಸಂಕಲ್ಪ ಹಾಗೆ. ಸೊ ಹಾಗೆ ಇದೂ ಆಗತ್ತೆ. ಇದನ್ನ ಆಚಾರ್ಯರು ತಿಳಿಸಿಕೊಟ್ರು, ಏನು
ಇರೋದನ್ನ, ಇದಕ್ಕೆ ಒಂದು ಎಕ್ಸಾಂಪಲ್ ಯಾವಾಗ್ಲೂ ಕೊಡುವಂತ ಎಕ್ಸಾಂಪಲ್ ಇದೆ. ನಮ್ಮ ನಮ್ಮ ಹಿರಿಯರು ನಮಗೆ ನಮಗೆ ದುಡ್ಡು ಇದೆಲ್ಲ ಆಗ್ಲಿ ಅಂತ ಕಳ್ಳರಿಂದ ರಕ್ಷಣೆ ಮಾಡ್ಲಿಕ್ಕೆ ಮನೆಗಳಲ್ಲಿ ಆ ಕಾಲದಲ್ಲಿ ಸಾಯ್ಲಕ್ಕ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಮನೆಗಳಲ್ಲಿನೇ ಒಂದು 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 ಜಾಗೆಯಲ್ಲಿ ಹಳ್ಳ ಮಾಡಿ ಅದಲ್ಲಿ ಎಲ್ಲವೂ ಭೂಲಿ ಆ ಒಂದು ಮಣ್ಣಲ್ಲಿ ಅದನ್ನ ಇಟ್ಟು ಅದನ್ನ ಚೆನ್ನಾಗಿ ಮುಚ್ಚಿ ಬಿಡ್ತಾ ಇದ್ರು. ನಾವು ಆ ಮನೆಯಲ್ಲಿ ಇರ್ತೀವಿ. ನಾವು ನಮ್ಮ ಮುತ್ತಜ್ಜ ಮಾಡಿದ್ರು, ನಮ್ಮ ತಂದೆಗೇನು ಗೊತ್ತಿಲ್ಲ, ಬಡತನ ಬಡತನ ಬಡತನ, ನಮಗೇನು ಬಡತನ. ಎಲ್ಲರ ಹತ್ರನು ಭಿಕ್ಷೆ ಬೇಡ್ತೀವಿ, ಭಿಕ್ಷೆ ಬೇಡ್ತೀವಿ ನಾವು. ಒಂದು ತುತ್ತು ಅನ್ನಕ್ಕೆ, ಒಂದು ತುತ್ತು ಅನ್ನಕ್ಕೆ ಏನು ಮಾಡ್ಲಿಕ್ಕೇನು ಸಿದ್ಧರಾಗ್ತೀವಿ. ಯಾಕೆ? ನಮ್ಮ ಮನೆಯಲ್ಲಿ ಇದೆ, ಇರೋ ವಸ್ತುವೆ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೂ ಅದನ್ನ ಹೇಳ್ತಾರಲ್ಲ, ಓ ಆಯಿಲ್ ಡೆಪಾಸಿಟ್ಸ್ ಇದೆ, ಇಲ್ಲಿ ಬಂಗಾರ ಡೆಪಾಸಿಟ್ಸ್ ಇದೆ, ಹೇಗೆ ತೆಗಿಬೇಕು ಅಂತ ಗೊತ್ತಾ ನಮ್ಗೆ? ಮೇರು ಪರ್ವತ ಕೆಳಗೆ ಅಷ್ಟು ಬಂಗಾರ, ಅಷ್ಟು ರತ್ನ ಮುತ್ತುಗಳು ಇದೆ. ಆ ಒಂದು ಸಮುದ್ರದ ಅಡಿಯಲ್ಲಿ ತಳದಲ್ಲಿ ಅಷ್ಟೊಂದು ಇದೆ ಅಂತ ಹೇಳ್ತಾರ. ತೆಗಲಿಕ್ಕಾಗತ್ತ? ಹೇಗೆ ತೆಗಿಬಹುದು? ಅದನ್ನ ತೆಗೆದು ಬಳಸ್ಲಿಕ್ಕೆ ಆಗತ್ತಾ? ಬಳಸ್ಲಿಕ್ಕೇನು ಆಗೋದಿಲ್ಲ. ಆದ್ರೆ ಒಬ್ರು ಬಂದು ಹೇಳ್ಕೊಡ್ತಾರೆ ನಮ್ಗೆ ಹೇಗೆ ತೆಗಿಬೇಕು, ಹೇಗೆ ಅಂದ್ರೆ ಚಿಕ್ಕ ವಿಷಯ, ಒಂದು ಹೂಬತ್ತಿ ಮಾಡಬೇಕು, ಅದನ್ನ ಒಬ್ರು ಬಂದು ಹೇಳ್ಕೊಡ್ಬೇಕಾಗಿರುತ್ತೆ. ಹೇಗೆ ಗೊತ್ತಿಲ್ಲ, ಯೂಟ್ಯೂಬ್ಲಿ ನೋಡಿದ ಕೆಲವೊಮ್ಮೆ ಬರಲ್ಲ ಅದೆಲ್ಲ. ಯೂಟ್ಯೂಬ್ಗೇನು ಯಾರೋ ಒಬ್ರು ಮಾಡಿ ತೋರಿಸಿದ್ರೇ ಬರುತ್ತೆ. ಅಂಥ ಒಂದು ಮಹತ್ತಾದ ಉಪಕಾರ ಮಾಡಿದ್ದಾರೆ ಆಚಾರ್ಯರು. ಆಚಾರ್ಯರು ಬಂದು ಈ ಜಗತ್ತು ಸತ್ಯ ಅಂತ ಫಸ್ಟ್ ಶುರು ಮಾಡಿ, ಈ ಜಗತ್ತಲ್ಲಿ ಅಷ್ಟು ವೈವಿಧ್ಯಗಳು ಇದೆ ಅಂತ ಎಲ್ಲವನ್ನು ಹೇಳಿ, ಈ ವೈವಿಧ್ಯಗಳನ್ನ ಮಾಡಿದ ಒಂದು ಪರಮಪುರುಷ ಇದ್ದಾನೆ ಅಂತ ಹೇಳಿ, ಅವನು ಎಂಥದ್ದವನು ಎಂಬುದು ವೇದಗಳೇ ಹೇಳಬೇಕು, ನೀವು ನಾವು ಹೇಳೋದಲ್ಲ. ವೇದಗಳು ಅದನ್ನ ತಿಳಿಸಿಕೊಡಬೇಕು. ಆ ವೇದಗಳು ಹೇಗೆ ತಿಳಿಸಿಕೊಡತ್ತ? ಇದನ್ನ ನೀನು ತಿಳಿಯುವ ಮೂಲಕವಾಗಿ ನಿನಗೆ ಏನಾಗತ್ತ? ನಿನ್ನ ದುಃಖ ಹೋಗತ್ತ, ನಿನ್ನ ಕಷ್ಟ ಹೋಗತ್ತ, ನಿನ್ನ ರೋಗ ರುಜಿನಗಳು ಹೋಗತ್ತ. ಯಾಕೆಂದ್ರೆ ನಿನ್ನನ್ನ ಸೃಷ್ಟಿ ಮಾಡಿದ್ದವನು ಅವನೇ. ನಿನಗೆ ಇವತ್ತು ರೋಗ ರುಜಿನಗಳು ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಕೊಟ್ಟು ನಿನ್ನನ್ನ ಈ ದುಃಖಿತನಾಗಿ ಮಾಡುವವನು ಅವನೇ. ಅವನಿಗೆ ಶರಣಾದರೆ ಈ ದುಃಖವನ್ನ ಕಡಿಮೆ ಮಾಡಿ ಮುಂದೆ ಎಲ್ಲ ಒಳ್ಳೆದು ಮಾಡಿ ನಿನಗೆ ಸುಖವನ್ನೇ ಕೊಡುವ ಬಲ್ಲ ಅವನು. ನೀನು ಎಷ್ಟು ಒಂದು ಅಲ್ಪ ಜೀವನಾಗಿದ್ದನು, ಎಷ್ಟು ದೊಡ್ಡ ಚತುರ್ಮುಖನಾಗಿದ್ದರೂ ದೇವರು ಆ ವೈಷಮ್ಯ ಪಕ್ಷಪಾತ ಮಾಡೋದಿಲ್ಲ. ಯಾಕೆ? ಅವನು ಕರುಣ, ಅವನ ನೇಚರ್ ಇಟ್ ಸೆಲ್ಫ್ ಈಸ್ ಲೈಕ್ ದ್ಯಾಟ್. ಇದನ್ನ ಆಚರಿದನ್ನೇ ಆಂತರಿಕ ದೀಕ್ಷೆ ಅಂತಲ್ಲಿ ನೋಡಿದ್ದೀವಿಲ್ಲ, ಅದನ್ನೇ ಇಲ್ಲಿ ಹೇಳಿ ಇಲ್ಲಿ ಅವರುಗಳು ಈ ತರ ಒಂದು ವಾದವನ್ನ ಮುಂದಕ್ಕೆ ಇಟ್ಟಾಗ ಅವರು ಇತರರು ಏನು ಮಾಡ್ತಾರಂದ್ರೆ, ಹೌದೌದು ಈ ಪ್ರಪಂಚ ಸತ್ಯವೇ ಅಂತಾನು ಹೇಳ್ತಾರ. ಸತ್ಯ ಇಲ್ಲ ಅಂತ ಹೇಳೋದಿಲ್ಲ ಅವರು. ಈ ನೆಕ್ಸ್ಟ್ ಲೈನ್ ಆಫ್ ವಾದ, ಫಸ್ಟ್ ಎಲ್ಲ ಏನು ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಈ ತರ ಒಂದು ಹೇಳಿದ್ರೆ ಅನುಭವವನ್ನೇ ನಿರಾಕರಣೆ ಮಾಡ್ತಾ ಇದ್ದೀನಿ ನೀನು, ಇದು ಜಗತ್ತು ಸತ್ಯ ಇಲ್ಲ, ನೀನು ಸತ್ಯ ಇಲ್ಲ, ಇನ್ನೊಂದು ಸತ್ಯ ಇಲ್ಲ, ಈ ಪದಾರ್ಥ ಸತ್ಯ ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲಿ ಇರುವಂತ ಬಂಗಾರ ನಾನು ತಗೊಳ್ತೀನಿ, ಇಲ್ಲ ರೀ ಇದೆಲ್ಲ ಪಾಪ ಬರತ್ತಂದೆ, ಪಾಪ ಎಲ್ಲಿ ಇದೆ, ಯಾವುದು ಎಲ್ಲವೂ ಭ್ರಮೆ ಅಂದ, ಪಾಪ ಎಲ್ಲಿ, ಪುಣ್ಯ ಎಲ್ಲಿ, ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇನ್ನೊಂದು ಮಾಡಿದ್ರು, ಅಲ್ಲ ಅಲ್ಲ ನೀವು ಏನೇನೆಲ್ಲ ನೋಡ್ತಾ ಇದ್ದೀರೋ ಇದೆಲ್ಲ ಬೇರೆ, ನಿಮಗಿಂತ ಬೇರೆಯಾಗಿ ಇದೆ, ಇದೆಲ್ಲ ಸತ್ಯವಾಗೇ ಇದೆ, ನೀವು ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಯಾಕಂದ್ರೆ ಅವ್ರಿಗೂ ಫಾಲೋ ಮಾಡ್ತಾರೆ ರೂಲ್ಸು, ವೇದದಲ್ಲಿ ಇರುವಂಥ ಹೋಮ ಹವನಗಳು ಇನ್ನೂ ನಮಗಿಂತ ಇನ್ನೂ ಚೆನ್ನಾಗೇ ಮಾಡ್ತಾರೆ ಅವರು. ವೇದ ಪಾಠ ಮಾಡೋದು, ಹೋಮ ಹವನಗಳು ಇನ್ನೂ ಜೋರಾಗಲೇ ಮಾಡ್ತಾರೆ ಅವ್ರುಗಳು. ಫಲಸ್ತುತಿಯನ್ನ ಹೇಳ್ತಾರೆ, ಎಲ್ಲವೂ ಮಾಡ್ತಾರೆ, ಎಲ್ಲವೂ ಇದೆ. ಆದ್ರೆ ತಾತ್ಕಾಲಿಕ ಸತ್ಯ ಹೌದು. ಯಾವ ಎಷ್ಟು ತನಕ? ನಿನಗೆ ಆ ಬ್ರಹ್ಮನ ಜ್ಞಾನ ಬರೋ ತನಕ ಸತ್ಯ. ಇಲ್ಲಿ ಇರುವಂತ ಬ್ರಹ್ಮ, ಇವನು ಪರಬ್ರಹ್ಮ ಅಲ್ಲ, ಇವನು ವಾಸುದೇವ. ವಾಸುದೇವ ಅಂಬೋದು ಈ ವಾಸ ನಮ್ ತರ, ನಮಗಿಂತ ಹೈಯರ್. ಇಲ್ಲಿ ತಾರತಮ್ಯ ಹೇಳಿ ಎಲ್ಲ ನಾವು ಒಪ್ಪುತ್ತೀವಿ. ಜ್ಞಾನ ಬನ್ನೋ ತನಕ ಇದೆಲ್ಲ ಒಪ್ಪುತ್ತೀವಿ. ಜ್ಞಾನ ಬಂದ ಕೂಡಲೇ ಏನಾಗತ್ತ, ಎಲ್ಲ ಹೊರಟೋಗತ್ತ. ನಾನೊಬ್ಬನೇ ಇದ್ದೀನಿ, ನನ್ನನ್ನು ಬಿಟ್ಟು ಯಾರೂ ಇಲ್ಲ. ಅಷ್ಟು ತನಕ ಎಲ್ಲವೂ ಇದೆ, ಅಷ್ಟು ತನಕ ನಿನ್ಗೆ ಇದೆ. ನಾಳೆ ಎದ್ರೂ ನಾಳೆ ಇರತ್ತ, ಒಂದು ಯುಗ ಆದ ಮೇಲೇನು ಇರತ್ತ, ಅಷ್ಟೂ ಕಾಲ ನಿನಗೆ ಇರತ್ತ. ಇಟ್ಸ್ ನಾಟ್ ಲೈಕ್ ಹಗ್ಗ ಹಾವು ತರ ಇಲ್ಲ. ಹಗ್ಗ ಹಾವು ಏನು, ಹಗ್ಗ ಹಾವು ಅಂತ ನಾನು ಭ್ರಮೆ ಪಟ್ಟೆ, ಲೈಟ್ ಹಾಕಿದ ತಕ್ಷಣ ಹೋಯ್ತು. ಹಾಗಿಲ್ಲ ಈ ಜಗತ್ತು. ಈ ಜಗತ್ತು ಮಿಲಿಯನ್ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಇರತ್ತೆ. ಈ ಜಗತ್ತಲ್ಲಿ ವಾಸುದೇವ ಇದ್ದಾನೆ, ಕೃಷ್ಣ ಇದ್ದಾನೆ, ಮಹಾಭಾರತ ಇದೆ, ರಾಮಾಯಣ ಇದೆ, ವೇದಗಳು ಇದೆ, ಗುರು ಇದ್ದಾನೆ, ಶಿಷ್ಯ ಇದ್ದ, ಎಲ್ಲ ಇರ್ತಾರೆ. ಯಾವಾಗ ನಿನಗೆ ಬ್ರಹ್ಮಜ್ಞಾನ ಬರುತ್ತೋ ಎಲ್ಲ ಹೊರಟೋಗತ್ತೆ ಅಂತ ಅವರು ವಾದ ಮಾಡಿದಾಗೆ ನಾವು ಹೇಳೋದು ಅಲ್ಲ, ಅದು ತಪ್ಪು. ಸತ್ಯ ಒಂದು ಕಾಲದಲ್ಲಿ ಇದೆ, ಆಮೇಲೆ ಅದು ಸುಳ್ಳಾಗತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕೆ? ಒಂದು ವಸ್ತು ಇಲ್ಲಿ ಹಗ್ಗ ಹಾವು ಹೇಳ್ತ ಏನ್ ಹೇಳ್ತಾರೆ, ಹಾವು ಲೈಟ್ ಹಾಕುವ ತನಕ ಹಾವು ಅಂಬೋದು ಸತ್ಯ ಅಂತಾರೆ. ಹೌದಾ? ಹಾವು ಬಿತ್ತ ಅಲ್ಲಿ, ಆವಾಗಲೂ ಅದು ಹಗ್ಗವೇ, ಹಾವು ಇದ್ದಿಲ್ಲ, ಹಗ್ಗವೇ ಇತ್ತು ಆವಾಗಲೂ ಅದು ಹಗ್ಗನೇ. ಆಮೇಲೆ ಲೈಟ್ ಹಾಕಿದ್ರು ಹಗ್ಗನೇ ಅದು. ಹಾವು ಎಂದು ಇದ್ದೇ ಇಲ್ಲ, ಹಾವು ಅಂಬೋದು ಇದ್ದೇ ಇಲ್ಲ. ಏನಾಯ್ತು ಇಲ್ಲಿ ಅಂದ್ರೆ, ನಿನಗೆ ಜ್ಞಾನ ಭ್ರಮೆ ನಿನಗೆ ಬಂದಿದೆ. ಅಲ್ಲಿ ವಸ್ತುಸ್ಥಿತಿ ಅಂತ ಹೇಳ್ತೀವಿ. ವಸ್ತುಸ್ಥಿತಿ ಅಂದ್ರೆ ಏನ್ ಇದೆಯೋ ಅದು ಹಾಗೆ ಇರುತ್ತೆ. ನನಗೆ ಭ್ರಮೆ ಬಂದಾಗ ಭ್ರಮೆ ನನಗೆ, ಇನ್ನೊಬ್ಬ ಬರ್ತಾನೆ ಅವನಿಗೆ ಸೂಪರ್ ಶಾರ್ಪ್ ವಿಷನ್ ಇರತ್ತೆ, ಅವನಲ್ಲಿ ಹಾವನ್ನೇ ನೋಡ್ತಾ ಇಲ್ಲ, ಅವನ ಹಗ್ಗವನ್ನೇ ನೋಡ್ತಾನೆ. ನಾನು ಭ್ರಮೆಯಿಂದ ನನಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ನಾನು ಹಗ್ಗವನ್ನ ಹಾವು ಅಂತ ಭ್ರಮೆ ನನಗೆ. ಇನ್ನೊಬ್ಬ ಬರ್ತಾನ ಅವನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅವನು ಹೇಳ್ತಾನ ಎಲ್ಲಿ ಹಾವು ಇದೆ, ಹಗ್ಗ ಅದು ಅಂತ ಹೇಳ್ತಾನೆ. ಹಗ್ಗ ಹಾವ ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ಲಿ ಅದು ಹಾವು, ನನ್ನ ಪರ್ಸ್ಪೆಕ್ಟಿವ್ಲಿ ಅದು ಹಗ್ಗ ಅಂತ ಹೇಳಕ್ಕಾಗೋಲ್ಲ. ಪರ್ಸ್ಪೆಕ್ಟಿವ್ ಜೊತೆಯಲ್ಲಿ ಮಾತಾಡೋದಿಲ್ಲ. ಅಲ್ಲಿ ಇರೋ ವಸ್ತು ಏನು, ಅಲ್ಲಿ ಕೆಳಗೆ ಇರುವಂತ ವಸ್ತು ಹಾವಾಗಿದ್ದು ಹಗ್ಗ ಆಗ್ಲಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಹಾವು ಇದ್ದಿದ್ರೆ, ಅದು ಸತ್ಯವಾದ ಹಾವಾಗಿ ಇದ್ದಿದ್ರೆ ಹಾವು ಏನು ಮಾಡ್ಬೇಕು ಹೇಳಿ? ಬುಸ್ಸು ಕೊಟ್ಟಬೇಕು. ನೀವು ಮುಟ್ಟಿದ್ರೆ ನಿಮ್ಮನ್ನ ಕಚ್ಚಬೇಕು. ಕಚ್ಚದೇ ಇರುವಂತ ಹಾವು ಏನ್ ಮಾಡಕ್ಕಾಗತ್ತೆ? ಹಾವಿನ ಕೆಲಸ ಅದು ತೋರಿಸ್ಬೇಕು. ತೋರ್ಸತ್ತ? ತೋರ್ಸೋದಿಲ್ಲ. ಅದು ಹಗ್ಗವೇ. ನೀವು 10 ಜನ ಹಾವು ಅಂತ ಹೇಳಿದ್ರು, ಇನ್ನೊಂದು 10 ಜನ ಅದು ಹಗ್ಗ ಅಂತ ಹೇಳಿದ್ರು, ಅದು ಯಾವ ಏನಿದೆಯೋ ಅದು ಅದೇ. ನೀರನ್ನ ತೋರಿಸಿ ಒಂದು ಅವನಿಗೆ ಜಾಂಡೀಸ್ ಬಂದಿರತ್ತೆ, ಅವನು ಹೇಳ್ತಾನೆ ಇದು ಹಳದಿ ವಾಟರ್ ಅಂತ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಹೇಳ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀ ಅದು ಅಂತ ಹೇಳ್ತೀರಾ? ಹೇಳೋದಿಲ್ಲ. ಅದು ಬಂಗಾರದ ನೀರು ಹೇಳ್ತೀರಾ? ಹೇಳಲ್ಲ. ಅದು ನೀರು ನೀರೇ ಅದು. ನಿಮಗೆ ಭ್ರಮ ಬಂದಿದೆ. ಓ, ಹಾಗೇನೆ. ಸತ್ಯ ಮಿಥ್ಯ ಅಂಬೋದು ನಿನ್ನ ಭ್ರಮೆ ಅಲ್ಲಿ ಆಗ್ತಾ ಇದೆ ಹೊರತು, ಜಗತ್ತು ಅಂಬೋದು ಯಾವತ್ತೂ ಇರುವಂತದ್ದೇ. ಹಗ್ಗ ಹಾವು ತರ ಅಲ್ಲ ಅದು, ಐ ಮೀನ್ ಹಗ್ಗ ಹಾವು ಅದು ಹಗ್ಗವೇ ಆಗಿತ್ತು. ಜಗತ್ತು ಅಂಬೋದು ನಿನ್ನೇನೂ ಇತ್ತು, ಇವತ್ತೂ ಇರತ್ತೆ. ಬ್ರಹ್ಮಜ್ಞಾನ ಬಂದಾಗಲೂ ಅದು ಇದ್ದೇ ಇರತ್ತೆ. ನಿನಗೆ ಅಜ್ಞಾನ ಭ್ರಮೆ ಇತ್ತು, ಅಜ್ಞಾನ. ಅಜ್ಞಾನ ಹೋದಾಗ ಸರಿಯಾಗಿ ಜ್ಞಾನ ಬಂತು, ಅಷ್ಟೇ ಆಯ್ತು. ಸುಳ್ಳು ಅಂತ ಹೇಳಕ್ ಆಗೋದಿಲ್ಲ, ಜಗತ್ತು ಸತ್ಯವೇ ಅಂತ ಈ ರೀತಿಯಿಂದ ಇದನ್ನ ಸ್ಥಾಪನೆ ಮಾಡಿದ್ರು ಆಚಾರ್ಯರು. ಸ್ಥಾಪನೆ ಮಾಡಿ ಈ ಜಗತ್ತು ಸತ್ಯವಾಗಿರ ಇದೆ ಎಂಬುದಕ್ಕೆ ಪ್ರಮಾಣಗಳನ್ನ ಕೊಟ್ಟು ಈ ಸತ್ಯವಾದ ಜಗತ್ತನ್ನಲ್ಲಿ ಇದು ಯಾಕೆ ಇದೆ, ಇದನಿಂದ ಏನು ಪ್ರಯೋಜನ, ಹೇಗೆ ಬಳಸಬೇಕು, ಇದನಿಂದ ನಿನಗೆ ಸುಖ ಸಿಕ್ಕತ್ತ, ಯಾವುದು ಸ್ವರೂಪ ಸಿಕ್ಕತ್ತ, ಮೋಕ್ಷವೂ ಸಿಕ್ಕತ್ತ, ನಿನ್ನ ಆನಂದದಿಂದ ನೀನು ಇರಬಹುದು, ನಿನ್ನ ಒಳಗೇನೆ ಇರುವಂಥದ್ದು, ಈ ತರ ಬಂಧನೆಯಿಂದ ನೀನು ಪಾರ ಆಗ್ತಿ, ಇಷ್ಟು ಒಂದನ್ನ ಆಚಾರ್ಯರು ತೋರಿಸಿದಕ್ಕೆ ಈ ಒಂದು ಪದ್ಯದಿಂದ ಈ ಪದ್ಯದಲ್ಲಿ ಅದನ್ನೇ ಆ ಪರಬ್ರಹ್ಮ ಅಂದ್ರೆ ಅದ್ವೈತಿಗಳಿಗೆ ಇನ್ನು ಕೆಲವರಿಗೆ ಹೇಳ್ತಾರೆ, ನೀವು ಈ ಬ್ರಹ್ಮ ಆ ಬ್ರಹ್ಮ ಅಂತ ಹೇಳ್ತೀರಿ, ಅದೆಲ್ಲ ಇಲ್ಲ, ನೀವು ಯಾವ ಬ್ರಹ್ಮ ಬೇರೆ ಕಾರ ತಗೊಳ್ಳಿ, ಆ ಬ್ರಹ್ಮನೇ ತಗೊಳ್ಳ, ಈ ಒಂದು ಸಗುಣ ಬ್ರಹ್ಮ ಅಂತ ಅವ್ರು ಬಳಸ್ತಾರೆ. ಸಗುಣ ಬ್ರಹ್ಮ ಅಂದ್ರೆ ಈ ಒಂದು ಮಿಥ್ಯಾಭೂತವಾದಂತ ಈ ಪ್ರಪಂಚದಲ್ಲಿ ಸಗುಣ ಬ್ರಹ್ಮ ಅಂದ್ರೆ ಕೃಷ್ಣ ವಿಶ್ವರೂಪ ತೋರಿಸಿದ, ರಾಮದೇವರು ಉದ್ಧಾರ ಮಾಡಿದ, ಒಪ್ತಾರವರು, ಅದೆಲ್ಲ ಸಗುಣ ಬ್ರಹ್ಮ, ಅದು ಪರಬ್ರಹ್ಮ ಇಲ್ಲ, ಅದು ಅದೆಲ್ಲ ಪರಬ್ರಹ್ಮ ಇಲ್ಲ, ಅದೆಲ್ಲ ಸಗುಣ ಬ್ರಹ್ಮ, ಕೃಷ್ಣ ರಾಮ ಎಲ್ಲ ಸಗುಣ ಬ್ರಹ್ಮ. ನಿನಗೆ ಬ್ರಹ್ಮಜ್ಞಾನ ಬಂದಾಗೆ ಕೃಷ್ಣನೂ ಇಲ್ಲ, ರಾಮನೂ ಇಲ್ಲ, ವೇದವೂ ಇಲ್ಲ, ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ, ಜಗತ್ತು ಇಲ್ಲ, ಹಾಗಾಗತ್ತ ಅಂತ ಹೇಳ್ತಾರೆ. ನಾವು ಸೋ ಈ ವ್ಯವಹಾರದಲ್ಲಿ ಇರೋದಕ್ಕೆ ನೀನು ಬೇರೆ ನಾನು ಬೇರೆ, ವಾಸುದೇವ ಕೃಷ್ಣ ಬೇರೆ ನಾವು ಬೇರೆ, ಕೃಷ್ಣ ಈಶ್ವರ ನಮ್ಗೆಲ್ಲ ನಿರ್ಮನೆ ಮಾಡುವಂತ ಈಶ್ವರ ಅವನು. ಗೀತಾ ಅದು ಒಂದು ಒಳ್ಳೆ ಗ್ರಂಥ ಅಷ್ಟೇ, ಅದು ಬೇರೆ, ಅದು ಜಡ, ಇದೆಲ್ಲ ಒಪ್ಪುತ್ತೀವಿ, ಆದರೆ ಇದೆಲ್ಲ ಸಗುಣ, ಇದೆಲ್ಲ ಮಿಥ್ಯ ಆಗ್ಬಿಡತ್ತ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತೀವಿ, ನೀನು ಹೇಳಿ ಯಾವುದನ್ನ ಪರಬ್ರಹ್ಮ ಅಂತ ನೀನು ಒಪ್ಪಿದೆಯೋ ಆ ಪರಬ್ರಹ್ಮನಲ್ಲೇ ಇದು ಎಲ್ಲವೂ ಇದೆ. ಅವನು ನೀನು ಹೇಳುವಂತ ಪರಬ್ರಹ್ಮ ಸರ್ವಗುಣದಿಂದಲೂ ಕೂಡಿರುವಂತವನು, ಅನಂತ ಕಲ್ಯಾಣ ಗುಣ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂಬೋ ಕಾನ್ಸೆಪ್ಟೇ ಇಲ್ಲ, ಬ್ರಹ್ಮ ಅಂಬೋನು ಒಬ್ಬನೇ ಇದ್ದಾನೆ, ಅವನೇ ಸ್ವಾಮಿಯಾಗಿದ್ದಾನೆ, ಅವನೇ ಸ್ವತಂತ್ರನಾಗಿದ್ದಾನೆ. ಸೊ ಅದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ, ನನಗೆ ಸ್ವಲ್ಪ ಇದು ನನ್ನ ಮಗಳನ್ನ ಡ್ರಾಪ್ ಮಾಡಬೇಕಾಗಿದೆ, ಅದಕ್ಕೆ ನಾನು ಹೋಗಬೇಕು. ಸೊ ಅದಕ್ಕೆ ಇದು ಐ ಡಿಂಟ್ ವಾಂಟ್ ಟು ಕ್ಯಾನ್ಸಲ್ ದ ಕ್ಲಾಸ್. ಸೊ ಜಸ್ಟ್ ಒಂದು ಇಂಟ್ರಡಕ್ಷನ್ ತರ ಇದನ್ನು ಕೊಟ್ಟುಬಿಟ್ಟು ಏನಾದ್ರು ಕ್ವಶನ್ಸು ಮತ್ತು ಪದ್ಯವನ್ನು ನಾವು ಸೋಮವಾರ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತರಿ.